ಆಪಿ ಸಾಧಯತಿ ರುದ್ರಮಿತಿ. ಈಗ ರುದ್ರಂ ಸಮಾಶ್ರಿತ ದೇವಾಃ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ, ನಾಹಂ ಕಂಚಿತ್ ಉಪಾಶ್ರಿತ. ಶ್ಲೋಕ ಆಗಿತ್ತು, ಅದಕ್ಕೆ ಅರ್ಥ ಹೇಳ್ತಾರೆ. ಉತ್ತಮತ್ವಂ ಹರೇ ಭಗವದ್ವಾಕ್ಯಾಂತರೇಣಾಪಿ ಸಾಧಯತಿ ರುದ್ರಮಿತಿ. ಶ್ರೀಹರಿಯ ಉತ್ತಮತ್ವವನ್ನು ಹರೇ, ಉತ್ತಮತ್ವಂ ಹರೇ ಭಗವದ್ವಾಕ್ಯಾಂತರೇಣ, ಭಗವಂತನ ಇನ್ನೊಂದು ವಾಕ್ಯವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಹಿಂದಿನ ವಾಕ್ಯ ಯಾವುದಾಯಿತೋ ಅವೆಲ್ಲ ಆಯ್ತು, ಈಗ ಇನ್ನೊಂದು ವಾಕ್ಯ ಇದು ಯಾವುದದು ಅಂದರೆ ರುದ್ರಮಿತಿ. ಋಷ್ಯಾದ್ಯ ದೇವಾನಾಮಾಶ್ರಿತ್ಯ ವರ್ತಂತೆ, ರುದ್ರಂ ಸಮಾಶ್ರಿತ ದೇವಾಹ ಅಂದರೆ ಋಷ್ಯಾದಿ ದೇವತೆಗಳು, ಋಷ್ಯಾದಿಗಳು ದೇವತೆಗಳು ಎಲ್ಲ ರುದ್ರದೇವರನ್ನ ಆಶ್ರಯಿಸಿ ಇದ್ದಾರೆ. ದೇವಾಹ ಇಂದ್ರಾದಯ ರುದ್ರಂ ಸದಾಶಿವಂ, ಇಂದ್ರಾದಿ ದೇವತೆಗಳೆಲ್ಲ ರುದ್ರದೇವರನ್ನ ಆಶ್ರಯಿಸಿದ್ದಾರೆ. ಸಚ ಬ್ರಹ್ಮಾಣಂ, ಅವರು ಬ್ರಹ್ಮದೇವರನ್ನ ಆಶ್ರಯಿಸಿ ಇದ್ದಾರೆ. ಸಚ ಮಾಂ ಹರಿಂ, ಅವರು ನನ್ನ ಹರಿಯಾದ ನನ್ನ ಆಶ್ರಯಿಸಿದ್ದಾರೆ ಅಂತ ಅದಕ್ಕೆ ಅನ್ವಯ. ಸ್ಯಾದ್ವಾರೇಣ ಆಶ್ರಿತ, ರಮಾದ್ವಾರೇಣ ಆಶ್ರಿತ, ಮಾಮ್ ಅನ್ನೋ ಪದ ಇರೋದ್ರಿಂದ ರಮಾದ್ವಾರೇಣ ಬ್ರಹ್ಮ ಮಾಮಾಶ್ರಿತ ಅನ್ನೋದಕ್ಕೆ ಎರಡರ್ಥ. ಬ್ರಹ್ಮದೇವರು ಮಾಂ ನನ್ನನ್ನು ಆಶ್ರಯಿಸಿದ್ದಾರೆ. ಇನ್ನೊಂದರ್ಥ, ಮಾ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಮಾ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯನ್ನು ಆಶ್ರಯಿಸಿದ್ದಾರೆ. ಲಕ್ಷ್ಮಿ ನನ್ನನ್ನು ಆಶ್ರಯಿಸಿದ್ದಾರೆ, ನಾನು ಯಾರನ್ನು ಆಶ್ರಯಿಸಿಲ್ಲ. ಇನ್ನೊಂದರ್ಥ, ಸಂಸ್ಕೃತದಲ್ಲಿ ಮಾ ಶಬ್ದಕ್ಕೆ ಲಕ್ಷ್ಮಿ ಅಂತ ಹೆಸರು. ಮಾ ಮಾಧವ, ಮಾ ಅಂದರೆ ಲಕ್ಷ್ಮಿ, ಧವ ಅಂದರೆ ಪತಿ, ಲಕ್ಷ್ಮೀಪತಿ ಅಂತ ಅರ್ಥ ಮಾ. ಅದಕ್ಕೆ ಹಿಂದಿನ ಬರೀ ಮಾ ಅಂದರೆ ತಾಯಿ. ಸೊ ಎಲ್ಲ ತಾಯಿಯಂದ್ರಲ್ಲಿ ಯಾರು ಸನ್ನಿಧಾನ ಇರಬೇಕು? ಅದಕ್ಕೆ ಮಾತೃದೇವೋಭವ, ತಾಯಿಯಂದಿರಲ್ಲಿ ಮಹಾಲಕ್ಷ್ಮಿಯ ರೂಪ ಇದೆ. ಅದು ಲಕ್ಷ್ಮಿ ಅಂತ ನಾರಾಯಣ ಜೊತೆಗಿರ್ತಾನಾದ್ದರಿಂದ ದೇವೋಭವ ಅನ್ನೋ ಮಾತು ಸರಿ ಹೋಯಿತು. ಅಹಂ ಕಂಚಿದಪಿ ದೇವಂ ನಾಶ್ರಿತ ಇತ್ಯರ್ಥ, ನಾನು ಯಾರನ್ನೂ ಆಶ್ರಯಿಸಿಲ್ಲ. ಅತ್ರ ಸರ್ವದೇವಾಶ್ರಯತ್ವ ಅನನ್ಯಾಶ್ರಯತ್ವಾಭ್ಯಾಂ ಪರಮತ್ವ ಸಿದ್ಧಿ. ಇಲ್ಲೇನು ಪಾಯಿಂಟ್ ಹೇಳಿದಾಗಾಯಿತು ಅಂದರೆ, ಸರ್ವದೇವಾಶ್ರಯತ್ವ ದೇವರಲ್ಲಿದೆ ಒಂದು ಪಾಯಿಂಟ್, ಅನನ್ಯಾಶ್ರಯತ್ವ ಅವನು ಯಾರನ್ನು ಆಶ್ರಯಿಸಿಲ್ಲ ಇನ್ನೊಂದು ಪಾಯಿಂಟ್ ಇದೆ. ಎಲ್ಲರೂ ಇವನನ್ನು ಆಶ್ರಯಿಸಿದ್ದಾರೆ ಆದ್ದರಿಂದ ಇವನು ಗ್ರೇಟ್. ಆಶ್ರಯಿಸಿ ಎಲ್ಲರೂ ಇವನನ್ನು ಆಶ್ರಯಿಸಿದ್ದಾರೆ, ಇವನು ಯಾರನ್ನೂ ಆಶ್ರಯಿಸಿಲ್ಲ. ಉಳಿದವರಲ್ಲಿ ಏನಿದೆ, ಎಲ್ಲರೂ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯನ್ನು ಎಲ್ಲರೂ ಆಶ್ರಯಿಸಿದ್ದಾರೆ, ನಾರಾಯಣ ಆಶ್ರಯಿಸಿಲ್ಲ ಒಂದು ಹೊರಟೋಯ್ತಾಗ. ಮತ್ತು ಮಹಾಲಕ್ಷ್ಮಿ ಯಾರನ್ನು ಆಶ್ರಯಿಸಿಲ್ಲ ಅಂತ ಹೇಳೋಗಿಲ್ಲ, ದೇವರನ್ನು ಆಶ್ರಯಿಸಿದ್ದ. ಅಲ್ಲಿಂದ ಶುರುವಾದರೆ ಎಲ್ಲರೂ ಯಾಡಾಗ್ತಾ ಹೋಗುತ್ತಾಗ, ಈಗ ಬ್ರಹ್ಮವಾಯುಗಳು ಲಕ್ಷ್ಮೀನಾರಾಯಣ ಇಬ್ಬರನ್ನು ಆಶ್ರಯಿಸಿದ್ದಾರೆ, ಆದ್ದರಿಂದ ಅವರ ಆಶ್ರಯ ಇನ್ನೂ ಕಡಿಮೆ ಆಗ್ತಾ ಬಂತು. ಇನ್ನು ಸರಸ್ವತಿ ಭಾರತೀಯರು ಮೇಲಿನ ಮೂರನ್ನೂ ಆಶ್ರಯಿಸಿದ್ದಾರೆ, ರುದ್ರಾದೇವರು ಮೇಲಿನವರು ಎಲ್ಲರನ್ನೂ ಆಶ್ರಯಿಸಿದ್ದಾರೆ. ಇನ್ನೂ ಇವರು ಆಶ್ರಯಿಸಿ ಅಂತ ಹೇಳೋಗಿಲ್ವೇ ಇಲ್ಲ, ಮೇಲಿನವ್ರನ್ನೆಲ್ಲ ಇವರು ಆಶ್ರಯಿಸಿರೋದ್ರಿಂದ ಅವ್ರ ಉತ್ತಮತ್ವಕ್ಕೆ ಪ್ರತಿ ಸರ್ತಿನೂ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತಾರೆ. ಇವರು ದೇವರು ನಾನು ಮೇಲಿರ್ತಾ ಇರ್ತಾರೆ. ಸರ್ವೋತ್ತಮತ್ವ ಜ್ಞಾನಪೂರ್ವಕಂ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಸರ್ವೋತ್ತಮತ್ವ ಜ್ಞಾನಾಭಾವೇ ತದ್ವಿರುದ್ಧ ಸಕಲೋಪಿ ಅಧರ್ಮ ಇತ್ಯಭಿಪ್ರೇತ್ಯ ಸರ್ವೋತ್ತಮರ್ಥ ಸರ್ವೋತ್ತಮ ಸರ್ವೋತ್ತಮರ್ಥಾತ್ ಏನಿರ್ತದೆ ಸರ್ವೋತ್ತಮತ್ವಂ ಬೆಳೆಸ್ಬೇಕಂತ ಅರ್ಥಾತ್ ಸಾಧಯನ್ ಸಾಧಯತ್ ಗೀತಾ ಶ್ಲೋಕ ದ್ವಯಂ ಪಠತಿ ಏಮೇಮೈತಿ ಪರಮಾತ್ಮ. ಇದು ಆಚಾರ್ಯರ ಮೊದಲೇ ವಾಕ್ಯ ಅಂದರೆ ಗೀತಾ ತಾತ್ಪರ್ಯ ಇರ್ತದೆ. ಸರ್ವೋತ್ತಮತ್ವ ಜ್ಞಾನಪೂರ್ವಕಂ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಪರಮಾತ್ಮ ಸರ್ವೋತ್ತಮ ಅಂತ ತಿಳುವಳಿಕೆ ಇಟ್ಟುಕೊಂಡು ಸ್ವವಿಹಿತ ವೃತ್ತಿಯ ಸ್ವವರ್ಣಾಶ್ರಮ ವಿಹಿತ ವೃತ್ತಿಯ ಭಕ್ತಿಯ ಭಕ್ತಿಯಿಂದ ಭಗವದ್ ಆರಾಧನಮೇವ ಪರಮೋ ಧರ್ಮ. ಎಲ್ಲರಿಗೂ ಪರಮಧರ್ಮ ಅಂದರೆ ಯಾವುದು ಅಂದರೆ ದೇವರು ಸರ್ವೋತ್ತಮ, ಅವನು ಹೇಳಿದ ವೃತ್ತಿಯನ್ನು ಅನುಸರಿಸಬೇಕು, ಭಕ್ತಿಯಿಂದ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಬೇಕು ಅನ್ನೋದೇ ಪರಮಧರ್ಮ. ಸರ್ವೋತ್ತಮತ್ವ ಜ್ಞಾನಾಭಾವೇ, ಸರ್ವೋತ್ತಮತ್ವ ಜ್ಞಾನ ಇಲ್ಲ ಈಗ. ತದ್ವಿರುದ್ಧ ಸಕಲೋಪಿ ಅಧರ್ಮ, ಮೊದಲೇದಾಗಿ ಸರ್ವೋತ್ತಮತ್ವ ಜ್ಞಾನ ಇಲ್ಲ, ಒಂದು ಡೌನ್ ಆಯಿತು. ಜೊತೆಗೆ ವಿಹಿತ ವೃತ್ತಿ ಮಾಡ್ತಾ ಇಲ್ಲ, ಅವಿಹಿತ ವೃತ್ತಿ ಬೇರೆ ಮಾಡ್ತಾ ಇದ್ದಾನೆ, ಅದು ಆಪೋಸಿಟ್ ಆಯಿತು. ಆ ಭಕ್ತಿ ಅಂತೂ ಇಲ್ಲೇ ಇಲ್ಲ. ಅವಾಗ ಏನಾಯ್ತು, ಅದಿಷ್ಟು ಕೂಡ ಇಷ್ಟರಲ್ಲಿ ಒಂದು ಮಿಸ್ ಆದರೂ ಅದು ಪರಮಧರ್ಮ ಅಲ್ಲ. ಮೂರು ಮಿಸ್ ಆಗಿಬಿಟ್ರೆ ಮಾಡೋದು ನಿಷಿದ್ಧ ಕೆಲಸ. ನಿಷಿದ್ಧ ಕೆಲಸ ಭಕ್ತಿಯಿಂದ ಮಾಡ್ತಾನೆ ಅರ್ಥನೇ ಇಲ್ಲ. ಭಕ್ತಿನೂ ಇಲ್ಲ, ನಿಷಿದ್ಧ ಕೆಲಸ ಬೇರೆ ಮಾಡ್ತಾನೆ, ಸರ್ವತೋತ್ವ ಜ್ಞಾನನೂ ಇಲ್ಲ ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್. ಅದು ಧರ್ಮಕ್ಕೇನಾಯ್ತದ, ಆಪೋಸಿಟ್ ಅಧರ್ಮ ಆಗೋಯ್ತು. ಆದ್ದರಿಂದನೇ ಎಂದೂ ಕೂಡ ಇದು ಮುಕ್ತಿಯ ದಾರಿ ಆದರೆ ಅದು ತಮಸ್ಸಿನ ದ್ವಾರಿ. ಹೀಗೆ ಎರಡು ಪರಸ್ಪರ ವಿರುದ್ಧ ಧರ್ಮಗಳು. ಸರ್ವೋತ್ತಮತ್ವ ಅರ್ಥಾತ್ ಸಾಧಯನ್ ಸಾಧಯತ್ ಗೀತಾ ಶ್ಲೋಕ ದ್ವಯಂ ಪಠತಿ, ಎರಡು ಗೀತಾ ಶ್ಲೋಕಗಳು, ಏಮೇ ಮತಮಿದಂ ನಿತ್ಯಂ ಒಂದು, ಏತ್ವೇತದ ಅಭ್ಯಸೋಯಂತಹ ಇನ್ನೊಂದು. ಎರಡು ಶ್ಲೋಕದಲ್ಲಿ ಅನುಸರಿಸಿದವರಿಗೆ ಸದ್ಗತಿ ಇದೆ, ಅನುಸರಿಸದೆ ಹೋದವರಿಗೆ ದುರ್ಗತಿ ಇದೆ ಅಂತ ಹೇಳಿದ್ದರಿಂದ ಇದು ಸಿದ್ಧಾಂತ ಅಂತಾಯಿತು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಎರಡು ಶ್ಲೋಕಕ್ಕಿಂತ ಮುಂಚೆ ಭಗವದ್ಗೀತೆಯಲ್ಲಿ ಈ ಶ್ಲೋಕ ಬಂದಿರೋದು. ಅದಕ್ಕೆ ಇತಿ ಪೂರ್ವ ಶ್ಲೋಕೆ ಮಮ, ಪೂರ್ವ ಶ್ಲೋಕೆ ಅಂದರೆ ಎರಡು ಶ್ಲೋಕಗಳ ಮುಂಚಿನ ಶ್ಲೋಕದಲ್ಲಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಅದೇ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಕನ್ಯಸ್ಯ ಅಧ್ಯಾತ್ಮ ಚೇತಸ ಏನು ಮಾಡಬೇಕು, ನಿರಾಸಿ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಈ ಶ್ಲೋಕನೇ ಮಯಿ ತೆಗೆದು ಯಸ್ಮಿನ್ ಹಾಕಿದರು, ಯುದ್ಧಸ್ವ ಭಾರತ ತೆಗೆದುಬಿಟ್ಟು ಭೂತ್ವ ಪರಂ ಜಯತಿ ಸೋಚ್ಯುತ ಅಂತ ಹಾಕಿದರು. ಆದ್ದರಿಂದ ಗೀತಾ ಶ್ಲೋಕವೇ ಪ್ರಮಾಣ ಆ ಮಾತಿಗೆ. ಇತಿ ಪೂರ್ವ ಶ್ಲೋಕೆ ಮಮ ಸರ್ವೋತ್ತಮತ್ವಾ ಮದರ್ಪಣಾದಿ ಕುರು ಇತಿ ಉಕ್ತ, ನಾನು ಸರ್ವೋತ್ತಮನಾದ್ದರಿಂದ ನನಗೆ ಅರ್ಪಣೆ ಮಾಡು ಅಂತ ಹೇಳಿದ್ದಾನೆ. ತದಿದಮ್ಮೆ ಮತಂ ಕರ್ಮ ಏ ಮಾನವಾಹ ಶ್ರದ್ಧಾವಂತಹ, ಇದನ್ನು ತಿಳ್ಕೊಳ್ಬೇಕು ಅನ್ನೋದು ಎಷ್ಟು ಮುಖ್ಯನೋ ಹೇಗೆ ತಿಳ್ಕೊಬೇಕು, ಅದನ್ನು ಶ್ರದ್ಧೆಯಿಂದ ತಿಳಿಬೇಕು, ಭಕ್ತಿಯಿಂದ ತಿಳಿಬೇಕು. ಶ್ರದ್ಧಾ ತು ಆಸ್ತಿಕ್ಯ ಬುದ್ಧಿ ಸ್ಯಾತ್, ಶ್ರದ್ಧೆ ಅಂದ್ರೇನು ಆಸ್ತಿಕ್ಯ ಬುದ್ಧಿ, ಆಸ್ತಿಕ್ಯ ಬುದ್ಧಿ ಅಂದ್ರೇನು ನಂಬಿಕೆ, ಗೊತ್ತಾಯ್ತಾ, ನಂಬಿಕೆ. ನಂಬಿಕೆ ಅಂದರೆ ಏನಂತ ಅರ್ಥ, ಇದು ಹಾಗೇ ಆಗುತ್ತೆ, ಇದರಲ್ಲಿ ಎಂದೂ ಕೂಡ ಮೋಸ ಇಲ್ಲ ಅನ್ನೋದೇ ನಂಬಿಕೆ, ಗೊತ್ತಾಯ್ತಾ. ಸರ್ಕಾರಿ ಒಂದು ಏನೋ ಕೊಟ್ಟು ಜನ ಏನು ಮಾಡ್ತಾರೆ, ಅದನ್ನು ನಂಬ್ತಾರೆ. ಅದಕ್ಕೆ ಮೋಸ ಮಾಡಿದ ಸರ್ಕಾರನೇ ಆಗೋದಿಲ್ಲ, ಆದ್ದರಿಂದ ಅದು ಹೇಳಿದ್ದು ವ್ಯಾಲಿಡ್ ಅಂತ ನಂಬ್ತಾರೆ. ಆ ನಂಬಿಕೆ ಇರಬೇಕು. ಈ ಕಂಡಕ್ಟರ್ ದುಡ್ಡು ಕೊಡ್ತಾನೆ, ಟಿಕೆಟ್ ಕೊಡಬೇಕು, ಅವನು ದುಡ್ಡು ಇಸ್ಕೊಂಡು ಹೋಗಿಬಿಟ್ಟೆ ಆ ಕಡೆಗೆ, ನಾವು ಏನು ಮಾಡ್ತೀವಿ, ಓ ಮೋಸ ಮೋಸ ಅಂತ ಕೂಗೋದಿಲ್ಲ. ಅದಕ್ಕೆ ಅವನು ಹೋಗಿ ಬರ್ತಾ ಕೊಡ್ತಾನೆ, ನಂಬಿಕೆ ಇದೆ. ಈಗ ಆ ಕ್ಷಣನೇ ಕೂಗೋದಿಲ್ಲ, ಯಾವಾಗ ಕೂಗ್ತಾನೆ, 20 ಕೇಳಿ ಬಂದವರು ಕೊಡೋದಿಲ್ಲ, ನೀವು ದುಡ್ಡೇ ಕೊಟ್ಟಿಲ್ಲ ಅಂದಾಗ ಶುರುವಾಗುತ್ತೆ ಮೋಸ ಅಂತ. ಇಲ್ಲ ಹೀಗೆ ಕೊಡಲಿಕ್ಕೆ ಯಾರು ಸಾಧ್ಯ ಇಲ್ಲ. ಈ ದುಡ್ಡು ಕೊಟ್ಟು ಟಿಕೆಟ್ ಕೊಡೋ ಇಟ್ಕೊಂಡ್ಬಿಟ್ಟು ಹೇಳ್ಬಾಡ್ಬೇಕು, ಈಗ ಇಬ್ಬರು ಕೂಡ ಬದಲೇ ಆಡ್ಬಿಡ್ಬೇಕು, ಅದು ಪಜೀತಿ ಆಗುತ್ತೆ. ಇಟ್ಕೊಂಡು ಆಸ್ಟ್ರೇ ಇದ್ದರೂ ಕೂಡ ಗಲಾಟೆ ಮಾಡ್ಬೋದು, ಇಲ್ಲಿವರೆಗೆ ಇಟ್ಕೊಂಡೆ ಕೊಟ್ಟಷ್ಟು ಇದ್ದರೆ ತಗೊಂಡ್ಬಿಟ್ರೆ, ಅವನ್ನ ಯಾರು ಕೊಟ್ಟರೆ ಏನು ತಗೊಂಡ್ಬಿಟ್ರೆ, ಆ ರೀತಿ ಮಾಡಿ ಏನಾಗುತ್ತೆ, ಕೇಳಿ ಜಗತ್ತು ವ್ಯವಹಾರನೇ ಮಾಡೋಕ್ಕೆ ಬರೋದಿಲ್ಲ. ಸೊ ಒಂದು ನಂಬಿಕೆ ಏನಿರಬೇಕು ಯಾವಾಗಲೂ ಇರಲೇ, ಒಂದು ಸ್ಟೇಜಲ್ಲಿ ನಂಬಿಕೆ ಇಲ್ಲದೆ ಹೋದರೆ ಕೆಲಸ ಆಗೋದೇ ಇಲ್ಲ. ಎಷ್ಟೊತ್ತು ಮನೆಗೆ ಹೋಗಿ ಒಳಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾನೆ ಚೇಂಜ್ ತರಲಿಕ್ಕೆ, ಅದೇ ಹೋಗ್ತೀನಿ, ಯಾರು ಒಳಗೆ ಬರ್ತೀನಿ ಅಂದರೆ ಸಾಧ್ಯ ಇಲ್ಲ, ಕಾಯ್ತಾನೆ ಇರಬೇಕು ಅವನು. ಅದು ಮೋಸಗಾರ ಇದ್ದಾರೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಇಷ್ಟಾದರೂ ಕೂಡ ಏನು ಮಾಡಬೇಕು, ಒಂದು ಸ್ಟೇಜಲ್ಲಿ ನಾವು ನಂಬಲೇಬೇಕಾಗುತ್ತೆ. ಔಷಧಿ ಡಾಕ್ಟ್ರ್ ಕೊಡ್ತಾನೆ, ಡಾಕ್ಟ್ರೇ ಇದನ್ನು ನೀವು ಕೊಡ್ತೀರಿ, ಇದನ್ನು ನಾನು ಸಾಯೋದಿಲ್ಲ ಅಂತ ಏನು ಗ್ಯಾರಂಟಿ, ನೀವು ತೊಗೊಂಡು ತೋರಿಸಿರಿ ಅಂತ ಕೇಳಿ ಮಾಡ್ಬೇಕು, ನೀವು ತೊಗೊಳ್ಳಿ ಹಸ್ತಿದ್ರೆ ಅಂತ ಕೇಳಿದರೆ ಯಾರು ಔಷಧಿ ಕೊಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಅವನೇನು ಮಾಡಬೇಕಾಗ, ಡಾಕ್ಟ್ರಿಗೂ ಅಷ್ಟೇ, ಕೆಲವು ಸರ್ತಿ ಅದು ಮೋಸದ ಡ್ರಗ್, ಅದು ಗೊತ್ತೇ ಇಲ್ಲ ಅವನಿಗೆ. ಪಾಪ ಅಲ್ಲಿ ನಂಬಿಕೆ ಮೋಸ ಆಯಿತು ಹೊರತು ಅವನು ಮೋಸ ಮಾಡಿಲ್ಲ, ಅವನಿಗೆ ಕೂಡ ಅವನಿಗೆ ಮೋಸ ಮಾಡಿಬಿಟ್ಟಿಲ್ಲ. ನಂಬಿಕೆ ಇಲ್ಲದ ಜಾಗ ಎಲ್ಲೆಲ್ಲೂ ಇಲ್ಲ. ಸೊ ವಿ ಡೋಂಟ್ ಬಿಲೀವ್ ಎನಿಥಿಂಗ್ ಅಂತ ಯಾರು ಹೇಳ್ತಾರೋ ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯದ್ರೆ ಬದುಕಲೇಬೇಕು ಅವನು. ಏನು ಅಸ್ಥಿ 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 ಅಂತ ಹೇಳಿದರೆ ಏನು, ಅಸ್ಥೀತಿ ಯಹ ಜಾನಾತಿ ಸಹ ಆಸ್ತಿಕ, ಅದು ಅದರ ತಸ್ಯ ಭಾವ ಆಸ್ತಿಕ್ಯ, ಆಸ್ತಿಕತನ ಅಂತ ಅರ್ಥ. ಉದಾರ ಉದಾರತನ, ಗೊತ್ತಾಯ್ತಾ, ಶೂರ ಶೂರತನ, ಆಸ್ತಿಕ ಆಸ್ತಿಕತನ, ಆಸ್ತಿಕ್ಯ ಅಂದರೆ ಆಸ್ತಿಕತನ. ನಂಬಿ ಏನು ನಂಬೋದು ನಾವೀಗ ಅಂತ ಕೇಳಿದರೆ, ಇಲ್ಲಿ ಹೇಗೆ ನಂಬ್ತಿರೋ, ಗೊತ್ತಾಯ್ತಾ, ಇಲ್ಲಿ ಹೇಗೆ ನಂಬ್ತಿರೋ, ನಾಳೆ ಬೆಳಿಗ್ಗೆ ಅಲ್ಲೊಂದು ಬರ್ತೇನೆ ಅಂತೇನು ಗ್ಯಾರಂಟಿ, ನಂಬಿಕೆ ಇದೆ ಬರ್ತಾನೆ, ನೀರು ಬರುತ್ತೆ ಅಂತೇನು ಗ್ಯಾರಂಟಿ ಆಗುತ್ತೆ. ಅದೇ ರೀತಿಯೇ ದೇವರಿದ್ದಾನೆ ಇದೆ ಅದು ಗ್ಯಾರಂಟಿ. ಅದು ಇಲ್ಲಿ ನಂಬಿಕೆಯನ್ನು ಏನು ಮಾಡ್ಕೋಬೇಕು ಅಲ್ಲಿಗೆ ಹೇಳ್ಕೊ, ಅವ್ನು ನಾಳೆ ಹಾಲಿನವ್ನು ಯಾವನು ಬರ್ತಾನೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ, ನೀರು ಯಾವನು ಬಿಡ್ತಾನೆ ಗೊತ್ತಿಲ್ಲ, ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ. ಅದೇ ರೀತಿಯೇ ಆದರೆ ಅವರೆಲ್ಲ ತಪ್ಪೋ ಚಾನ್ಸ್ ಇದೆ ಮತ್ತೆ, ದೇವರು ದೋಷ ದೂರ ಗುಣಪೂರ್ಣನಾದ್ದರಿಂದ ನಿಜವಾಗಲೂ ಯಾರನ್ನು ಜಾಸ್ತಿ ನಂಬಬೇಕು, ದೇವರೇ ನಂಬಬೇಕು. ಅದಕ್ಕೆ ಅನನ್ಯ ಆಸ್ತಿ ಅಂತ ಎಂತೋ ಮಾ, ನಂಬಿಕೆ ಇಟ್ಟವರಿಲ್ಲವೋ ರಂಗಯ್ಯನ, ಎಂಥವ್ರನ್ನ ನಂಬಿಕೆ ಇಟ್ಟವರು ಇದ್ದಾರೆ, ಆದರೆ ದೇವ್ರ ನಂಬಿಕೆ ಇಟ್ಟವರು ಒಬ್ಬರೂ ಇಲ್ಲ. ಅದರಿಂದಾಗಿಯೇ ಅಲ್ಲಿ ನಂಬಿಕೆ ಬೇಕು. ಇವನು ಸಸ್ಪೆಕ್ಟ್ ಮಾಡಿದೆ ಫಸ್ಟ್ ದೇವರನ್ನ, ಯಾರೋ ಒಬ್ಬರು ಹಿಂದೆ ಯಾವುದು ಸಮಸ್ಯೆ ಹೇಳ್ಕೊಂಬಂದರು, ಪಾಪ ಈ ಪಾದಕ್ಷೇತ್ರದಲ್ಲಿ ಹೀಗೆ ಮಾಡಿಸಿ ಅಂತ ಹೇಳಿದರೆ ಅಕಸ್ಮಾತ್ ಮಾಡಿಸ್ತೇವೆ, ಕೆಲಸ ಆಗಿದ್ರೆ ಏನು ಮಾಡಬೇಕು ಅಂತ ಕೇಳಿದೆ. ನೀನು ಮಾಡಿಸ್ಬೇಡ, ಆಗೋದಿಲ್ಲ, ಹೋಗುತ್ತೆ, ಕಳಿಸಿಕೊಟ್ಟೆ. ಹಾಗಿದ್ದು ಈ ರೀತಿ ಎಲ್ಲ ಇಲ್ಲಿ ಮಾಡೋದೇನು, ಲಕ್ಷಾಂತರ ಖರ್ಚು ಮಾಡ್ತಾ ಇಲ್ಲ, ಲಕ್ಷಾಂತರ ಖರ್ಚು ಮಾಡಿ ಮೋಸ ಹೋದವರು ಇದ್ದಾರೆ. ಆದರೆ ಮಾಡೋದು ಸ್ವಲ್ಪ ಅದು ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ನೀನು ಮಾಡೋಕ್ಕೂ ಆಗೋದಿಲ್ಲ, ಫಲನೂ ಆಗೋದಿಲ್ಲ. ಇಂಥ ಅಪ್ರೋಚ್ ಸರಿ ಅಲ್ಲೇ ಇಲ್ಲ. ಇದೆಲ್ಲಿ ಮಾಡಬೇಕು ಇದನ್ನು, ಇದಕ್ಕೆ ಆಧಾರ ಇಲ್ಲದ, ಇದು ಆಧಾರ ಇದೆ, ಅದಕ್ಕೆ ವಾಯುಸ್ತುತಿ ಆಧಾರ ಇದೆ. ಎಂತೆಂಥವ್ರು ಅದು ವಾದಿರಾದಿರಂಥ ಜ್ಞಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದರೆ ನೀವು ಯಾವುದನ್ನು ನಂಬಿ ಪ್ರಯೋಜನ ಇಲ್ಲ. ನಂಬದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ಸ್ಟೇಜಲ್ಲಿ. ಬ್ರಹ್ಮ ತದಿದಂ ಮೇ ಮತಂ ಕರ್ಮ ಏ ಮಾನವಾ ಶ್ರದ್ಧಾವಂತಃ, ಶ್ರದ್ಧಾ ತು ಆಸ್ತಿಕ್ಯ ಬುದ್ಧಿ ಸ್ಯಾತ್, ಆಚಾರ್ಯ ಕೋಟ್ ಮಾಡಿರೋ ವಾಕ್ಯ ಅದು. ಶ್ರದ್ಧಾ ಅಂದರೆ ನಂಬಿಕೆ ಅಂತ ಅರ್ಥ. ಇತಿ ಉಕ್ತಪ್ರಕಾರೇಣ ಅತ್ರೋಕ್ತಮಸ್ತಿ ಮಮ ಅತ್ರಾಸ್ತಿ ಪ್ರಯೋಜನಂ. ಅದೇ ಇಲ್ಲಿ ಹೇಳಿದ್ದಿದೆ. ಇದರಿಂದ ನನ್ನ ಪ್ರಯೋಜನ ಇದೆ. ಆಸ್ತಿಕ್ಯ ಬುದ್ಧಿ ಎರಡು ವಿಧ. ಒಂದು ಇದಿದೆ, ನನಗೆ ಬೇಕಾಗಿದೆ, ಬೇಕಾಗಿದ್ದೇ ಇದೆ. ಇನ್ನೊಂದು ಇದೆ, ಅದು ಸತ್ಯ, ನನಗೆ ಬೇಕಾಗಿಲ್ಲ ಅಷ್ಟೇ. ಗೊತ್ತಾಯ್ತಾ? ನನಗೆ ಬೇಕಿಲ್ಲ. ಶ್ರದ್ಧೆ ಎರಡು ವಿಧ. ಈ ಎರಡು ಇದ್ದಾಗ 100%. ಈ ವಸ್ತು ಹೇಳಿದ ಸರಿ, ನನಗೆ ಬೇಕಾಗಿರೋದು ಹೌದು, ಅದು 100%. ವಸ್ತು ಸರಿ, ನನಗೆ ಬೇಕಿಲ್ಲ ಅಷ್ಟೇ. ಅದೇನದು? ವಸ್ತುವಿನ ಬಗ್ಗೆ ಶ್ರದ್ಧೆ ಇದೆ, ನಾನು ಬೇಕು ಅಂತೇಳಿ ನಿಮಗೆ ಆಸಕ್ತಿ ಇಲ್ಲ. ಈ ರೀತಿ ತಿಳ್ಕೊಂಡಾಗ ಪೂರ್ಣ ಶ್ರದ್ಧೆ ಆಯಿತು. ಇತ್ಯಾದಿ ಆಸ್ತಿಕ್ಯ ಬುದ್ಧಿವಂತಹ ಅನಸೂಯಂತು ಅಸೂಯಾದಿ ವಿಧುರಾಹ ಸಂತಹ ಅನುತಿಷ್ಠಂತಿ ಕುರ್ವಂತಿ ತೇ ಮಾನವಾಹ ಕರ್ಮಭಿಃ ಕರಣೈಃ ಜ್ಞಾನಾದಿದ್ವಾರ ಸಂಸಾರಾನ್ ಮುಚ್ಚಂತೆ. ಈ ರೀತಿ ನಂಬಿಕೆ ಇಟ್ಟು ಮಾಡ್ತಾ ಇದ್ದರೆ ಅವರು ಮುಂದೆ ಮುಕ್ತರಾಗ್ತಾರೆ. ಕಿಮುತ ಜ್ಞಾನೇನ ಇತ್ತಿ ಅಪಿಹಿ ಕೌಮತ್ತೆ. ಈ ರೀತಿ ಇದ್ದರೆ ಮುಂದೆ ಜ್ಞಾನದ್ವಾರ ಮುಕ್ತರಾಗ್ತಾರೆ. ಕರ್ಮಾಚರಣೆ ಮಾಡಿದವರು ಜ್ಞಾನದ್ವಾರ ಮುಕ್ತರಾಗ್ತಾರೆ. ಆದರೆ ಜ್ಞಾನನೇ ಹಿಡಿದವರು ಮುಕ್ತರಾಗಲೇಬೇಕಾದ್ರಿಂದ ಏನೇ ಜ್ಞಾನದ್ವಾರನೇ ಮುಕ್ತ ಆಗಬೇಕಾದ್ರೆ ಜ್ಞಾನನೇ ಹಿಡಿದಾಗ ಡೈರೆಕ್ಟಾಗಿ ಮುಕ್ತರಾಗ್ತಾರಾದ್ದರಿಂದ ಜ್ಞಾನ ಕರ್ಮ ಎರಡೂ ಬೇಕು ನಮಗೆ. ಹೆಚ್ಚು ಯಾವುದು ಬೇಕಾದ್ರಲ್ಲಿ ಜ್ಞಾನ ಬೇಕು. ಅದನ್ನೇ ಹೇಳಿದೆ ಎಲ್ಲ ತಾತ್ಪರ್ಯ. ಅದು ಜ್ಞಾನನು ಕರ್ಮ ಮಾಡಿ ಜ್ಞಾನಿಗಳಾಗಿರ್ತಾರೆ, ಮತ್ತೆ ಕರ್ಮ ಮಾಡಿ ಆನಂದಾಶ್ಚಯ ಪಡೀತಾರೆ. ಕರ್ಮದ ಸ್ಟೇಜ್ ಎರಡು, ಬಿಫೋರ್ ಜ್ಞಾನ ಆ್ಯಂಡ್ ಆಫ್ಟರ್ ಜ್ಞಾನ. ಬಿಫೋರ್ ಜ್ಞಾನ ಲೀಡ್ಸ್ ಟು ಜ್ಞಾನ, ಆಫ್ಟರ್ ಜ್ಞಾನ ಲೀಡ್ಸ್ ಟು ಆನಂದಾತಿಶಯ. ಸೊ ಎರಡು ರೋಲ್ ಇದೆ ಅದಕ್ಕೆ. ಮೊದಲು ಓದ್ತಾನೆ ಕೆಲಸ ಸಿಗ್ತದೆ, ಆಮೇಲೆ ಓದ್ತಾನೆ ಇನ್ಕ್ರಿಮೆಂಟ್ ಬರುತ್ತಲ್ಲ ಹಾಗೆ. ಮೊದಲು ಓದೋದೆಲ್ಲ ಕೆಲಸ ಸಿಗೋದಕ್ಕೆ, ಆಮೇಲೆ ಓದೋದೆಲ್ಲ ಇನ್ಕ್ರಿಮೆಂಟು ಪ್ರಮೋಷನ್ನು ಅದಕ್ಕೆ. ಆದ್ದರಿಂದ ಎರಡು ಸ್ಟೇಜಲ್ಲಿ ಓದಿದೆ ಅವನಿಗೆ. ಅದು ಕಿಮೂತ ಜ್ಞಾನೇನ ಇತ್ತಿ ಅಪಿ ಹಿ ಕೈಮುತ್ತೆ. ಯಾವುದೂ ಓದಲಿಲ್ಲ ಆದರೂ ಪ್ರಮೋಷನ್ ಕೊಡ್ತಾರೆ. ಅದಕ್ಕೆ ಅಂದರೆ ಅವ್ನಿಗೆ ಕೆಲಸ ಮಾಡಿದ್ದರಿಂದನೇ ಜ್ಞಾನವೃದ್ಧಿ ಆಯಿತು. ಸರ್ವಿಸ್ನಿಂದ ಏನು ಬಂತು ಅವನಿಗೆ ಜ್ಞಾನವೃದ್ಧಿ ಆಯಿತು. ಅದು ಯಾಕೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅವನಿಗೆ, ಎಕ್ಸ್ಪೀರಿಯೆನ್ಸ್ ಕೊಡು. ಎಂಥವನಿಗೂ ಕೂಡ ವಯಸ್ಸು ಉಟ್ಕೊಂಡೆ ಇನ್ನೊಂದು ಸತ್ತ ಮಾಡಬಾರ್ದು ಅಂತ ಜ್ಞಾನ ಬರುತ್ತಲ್ಲ, ಆ ರೀತಿ ಜ್ಞಾನ ಬರೋದಿದೆ. ಆದ್ದರಿಂದ ಅದಕ್ಕೆ ಬೆಲೆ ಇದೆ. ಅಕರಣೆ ಬಾಧಕಂ ವಕ್ತಿ ಏತು ಇತಿ. ಕರಣೆ ಸಾಧಕಂ, ಅಕರಣೆ ಬಾಧಕಂ. ಮಾಡಿದರೆ ಸಾಧಕ, ಬಿಟ್ಟರೆ ಬಾಧಕ. ಏತು ಇತಿ, ಏ ಮಾನವಾಹ ಮನುಜಾಹ ಅಸೂಯಾದಿ ದೋಷವಂತಹ ಏತತ್ ಪೂರ್ವೋಕ್ತಂ ಮೇ ಮತಂ ಮದಭಿಮತಂ ಕರ್ಮ ನಾ ಅನುತಿಷ್ಠಂತಿ. ನಾನು ಹೇಳಿದಂಥ ಕರ್ಮವನ್ನು ಯಾರು ಮಾಡೋದಿಲ್ವಲ್ಲ ತಾನ್ ಸರ್ವಜ್ಞಾನ ವಿಮೂಢಾನ್. ವೆರಿ ಇಂಪಾರ್ಟೆಂಟ್ ನೋಡಬೇಕು. ಕರ್ಮಾಚರಣೆ ಸರಿಯಾಗಿ ಮಾಡ್ತಾ ಹೋದ್ರೆ ಏನಾಗುತ್ತೆ? ಜ್ಞಾನ ಬರುತ್ತೆ. ಕರ್ಮ ಬಿಟ್ಟ ತಕ್ಷಣ ಏನಾಗುತ್ತೆ? ಜ್ಞಾನ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಅದಕ್ಕೆ ಸರ್ವಜ್ಞಾನ ವಿಮೂಢಾನ್, ಎಲ್ಲ ಕರ್ಮವನ್ನು ಬಿಡ್ಲಿಕ್ಕೆ ಶುರು ಮಾಡಿದ ಏನಾಯ್ತು ಅಲ್ಲಿಗೆ? ಎಲ್ಲ ಜ್ಞಾನ ಹೊರಟು. ಆದ್ದರಿಂದ ಯಾವಾಗ ವಿಚಾರ ಕೆಡಿಸ್ಬೇಕು ಅಂತಿದ್ದರೆ ಅದು ಆಚಾರ ಬಿಡಿಸಿದ ವಿಚಾರ ಏನಾಗುತ್ತೆ ಅಲ್ಲಿಗೆ? ಆಟೋಮೆಟಿಕಲಿ ಬಿದ್ದೋಗ್ಬಿಡುತ್ತೆ. ಆದಷ್ಟು ಭಾರಿ ಹುಷಾರಾಗಿರ್ಬೇಕು. ಮತ್ತು ಕಲಿಯುಗದಲ್ಲಿ ಹಾಗೇನೆ ದುರಾಚಾರ, ಸಿಕ್ಕಲ್ಲಿ ತಿನ್ನು ಸಿಕ್ಕಲ್ಲಿ ಕುಡಿ ಮಾಡ್ತಾ ಮಾಡ್ತಾ ಏನಾಯ್ತು ಅಲ್ಲಿಗೆ? ಜ್ಞಾನ ಲೋಪಕ್ಕೆ ಕಾರಣ ಆಯ್ತು. ಜ್ಞಾನ ಇದ್ದವ್ರಿಗೆ ಜ್ಞಾನ ಹೋಗುತ್ತೆ, ಜ್ಞಾನ ಇಲ್ಲದವ್ರಿಗೆ ಜ್ಞಾನ ಬರೋ ಚಾನ್ಸೇ ಇಲ್ಲ. ಮೊದಲಿಗಿಂತ ಹೆಚ್ಚು ಏನಾಗುತ್ತೆ ಅವ್ರಿಗೆ? ಇನ್ನೂ ಕೂಡ ಅಜ್ಞಾನ ಪೇಸ್ಟ್ ಮೆತ್ತಿಕೊಳ್ಳೋಕ್ಕೆ ಶುರುವಾಗುತ್ತೆ. ಸರ್ವಜ್ಞಾನ ವಿಮೂಢಾನ್ ಸರ್ವಜ್ಞೇಯ ವಿಷಯಕ ಮಿಥ್ಯಾಜ್ಞಾನೋಪೇತಾನ್. ಸರ್ವಜ್ಞಾನ ವಿಮೂಢರು ಅಂದರೆ ಸರ್ವಜ್ಞೇಯ ವಿಷಯಕ, ತಿಳ್ಕೋಬೇಕಾದ ಎಲ್ಲ ವಿಷಯದ ಬಗ್ಗೆ ತಪ್ಪು ತಿಳುವಳಿಕೆ ಬಂದು ಹಾಳಾಗಿ ಹೋಗ್ತಾರೆ. ಅತಯವ ವಿವೇಕ ಜ್ಞಾನ ವಿಧುರಾನ್, ವಿವೇಕ ಜ್ಞಾನ ವಿಧುರಾನ್. ಚಿತಿ ಸಂಜ್ಞಾನೆ ಇತಿ ಧಾತೋಹು. ಚಿತಿ ಸಂಜ್ಞಾನೆ ಅಂತ ಧಾತು. ಸರ್ವಜ್ಞಾನ ವಿಧುರರಾಗ್ತಾರೆ ಅಂತ ಕೇಳಿದರೆ ಎಲ್ಲ ಜ್ಞಾನಗಳನ್ನು ಕಳ್ಕೊಂಡು ಬಿಡ್ತಾರೆ. ಅಚೇತಸಹ ಅನ್ನೋ ಪದ ಇದೆ. ಅಚೇತಸಹ ಚಿತಿ ಸಂಜ್ಞಾನೆ, ಜ್ಞಾನಹೀನರಾಗಿ ಮಿಥ್ಯಾಜ್ಞಾನಕ್ಕೊಳಗಾಗಿ ನಾಶವಾಗ್ತಾರೆ. ಇರೋ ಬರೀ ಸದಾಚಾರ ಇತ್ತು ಅಂದರೆ ಒಂದಲ್ಲ ಒಂದು ದಿವಸ ಏನು ಚಾನ್ಸ್ ಇದೆ ಅವನಿಗೆ? ಮೇಲೆ ಬರೋ ಚಾನ್ಸ್ ಇದೆ. ಸದಾಚಾರ ಬಿಟ್ಬಿಟ್ರೆ ಅವ್ನು ಮೇಲೆ ಇದನ್ನೇ ಬಿಟ್ಬಿಡ್ತಾನಲ್ಲ, ಹೋಯ್ತವ್ರಿ ಬೇಸಿಕ್ಕಿಂದ ಕಳ್ಕೊಂಡ್ಬಿಡ್ತಾನೆ. ತತಯೇವ ನಷ್ಟಾನ್ ನರಕ ಯೋಗ್ಯಾನ್ ವಿದ್ಧಿ ಜಾನೀಹಿ ಇತ್ಯರ್ಥ. ಅವನ ಕೆಲಸದಲ್ಲಿದ್ದ ಯಾವ್ದಾದ್ರು ರೂಲ್ಸ್ ರಿವೈಸ್ ಮಾಡಿದ್ರು ಅಪ್ಲೈ ಆಯಿತು ಅವನಿಗೆ, ರಿಸೈನ್ ಮಾಡ್ದ. ಮರುದಿವಸ ಏನೋ ಚೇಂಜ್ ಆಯಿತು, ಇವನು ಅಪ್ಲಿಕಬಲ್ ಅಲ್ಲ. ಯಾತಕ್ಕೆ? ಕೆಲಸದಲ್ಲಿ ಇಲ್ಲ, ಬಿಟ್ಟಾಯ್ತು ಅವನು. ಎಷ್ಟೋ ಸರ್ತ ಮಾಡ್ಕೊಂಡವ್ರು ಇದ್ದಾರೆ. ಆ ದುರದೃಷ್ಟ ಹೇಗಿರುತ್ತೆ ಅಂದರೆ ಒಂದು ಸರ್ತಿ ಏನಾಯಿತು, ಆ ಟೆಂಪ್ರರಿ ಲೆಕ್ಚರರ್ಸ್ನೆಲ್ಲ ಸುಮಾರಾಗಿ ಒಂದು 20 ವರ್ಷದ ಕೆಳಗೆ ಟೆಂಪ್ರರಿ ಲೆಕ್ಚರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಪರ್ಮನೆಂಟ್ ಅಂತ ಗೌರ್ಮೆಂಟ್ ಮಾಡಾಕ್ಬಿಡ್ತು ಒಂದು ಸಲ ಟೆಂಪ್ರರಿ ಇರೋರನ್ನೆಲ್ಲ ಕೂಡ. ಒಬ್ಬ ವ್ಯಕ್ತಿ ಏನು ಮಾಡ್ದ, ಅದು ಕೇಳಿದ್ದೆ, ಬಿಡಬೇಡ ಬಿಡಬೇಡ ಕಾಯ್ತಾ ಇರು ಅಂತೇಳಿ. ಅವನು ಕಾಯಲಿಲ್ಲ, ಸರಿ 5 ಗಂಟೆಗೆ ಇದು ಮಾಡ್ಕೊಂಡು ಬಂದ, ನಾನು ರಿಸೈನ್ ಮಾಡಿದೆ ಅಂಥೇಳಿ. ಬೆಳಿಗ್ಗೆ ಪೇಪರಲ್ಲಿ ಬಂತು, ಇವತ್ತಿದ್ದ ಇರೋರೆಲ್ಲರೂ ತೆಗಲಿ. ಇದು ಎಷ್ಟು ದುರ್ದೈವ ಆಗಿರಬೇಕು, ದುರ್ದೈವ ಆಗಿರ್ತದೆ ಅಂತ ಕೇಳಿದರೆ ಅಷ್ಟು ಇದು. ಕೆಲವರು ಕೂಡ ಒಂದು ಸ್ವಲ್ಪ ಪೋಸ್ಟ್ ಮಾಡಬೇಡ ಬಂದುಬಿಡುತ್ತೆ. ಅದು ಒಂದು ದಿವಸ ಏನಾಗುತ್ತೆ ಹೇಳೋಕ್ಕೆ ಬರೋದಿಲ್ಲ ಅಂದರೆ ತುಂಬ ಆಶ್ಚರ್ಯ. ಅದು ಯೋಗ ಇಲ್ಲ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ. ಕೊನೆಯವರೆಗೂ ಮತ್ತೆ ಅಂತ ಚಾನ್ಸ್ ಅದು ಅಂತ ಸುಲಭವಾಗಿ ಸಿಂಪಲ್ ಆಗಿ ಕೆಲಸ ಜನ್ಮದಲ್ಲೇ ಆಗೋದಿಲ್ಲ ಮತ್ತೆ ಆ ರೀತಿ ಆಗಿಬಿಡು. ಅದಕ್ಕೆಲ್ಲ ದೇವರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಅಕರಣೇ ಬಾಧಕಂ ವಕ್ತಿ ಏತು ಇತಿ ಯೇ ಮಾನವಾಹ ಮನುಜಾಹ ಅಸೂಯಾದಿ ದೋಷವಂತಹ ನಾನು ತಿಷ್ಟಂತೆ. ಕೊನೆಗೆ ಎಲ್ಲ ರೀತಿ ಹಾಳಾಗೋದ್ರಿಂದ ಸತ್ಕರ್ಮವನ್ನು ಯಾವಾಗಲೂ ಬಿಡ್ಕೊಡು. ಅತ್ರ ಶ್ಲೋಕದ್ವಯೇನ ಉತ್ತಮತ್ವ ಜ್ಞಾನಿ ಅಜ್ಞಾನಿ ಪ್ರಶಂಸ ನಿಂದಾಭ್ಯಾಮ್. ಇನ್ನೂ ಹೇಳಿದ್ರೆ ಆಫೀಸ್ನವ್ರು ಇರ್ತಾರೆ, ದುಷ್ಟ ಕೆಟ್ಟ ಆಫೀಸರ್ ಇರ್ತಾರೆ, ಸಿಟ್ಟು ಬಂದು ಆಫೀಸೇ ಕ್ಲೋಸ್ ಮಾಡಿಬಿಟ್ರು, ಏನಾಯ್ತು ಅಲ್ಲಿಗೆ ಆಫೀಸ್ ಹೋಯಿತು. ಆದರೆ ಆಫೀಸನ್ನು ಉಳ್ಕೊಂಡಿದ್ದು ಬರೀ ಆಫೀಸರ್ ಮಾತ್ರ ಚೇಂಜ್ ಮಾಡಿ ಅಂತ ಹೇಳಿದರೆ ಒಳ್ಳೆ ಬರೋ ಚಾನ್ಸ್ ಇದೆ. ಅದು ಆಫೀಸೇ ಕ್ಲೋಸ್ ಮಾಡಿಬಿಟ್ರೆ ಅದು ಬರೋ ಚಾನ್ಸೇ ಇಲ್ಲ. ಅದಕ್ಕೆ ಯಾವಾಗಲೂ ಮನೆಯಲ್ಲಿ ಧರ್ಮಾಚರಣೆ ಉಳಿಸ್ಕೊಂಡಿದ್ರೆ ಇವನಿಗೆ ಜ್ಞಾನ ಇಲ್ಲದೆ ಹೋದ್ರು ಮಕ್ಕಳು ಮೊಮ್ಮಕ್ಕಳು ಯಾರು ಏನು ಬರುತ್ತೆ, ಜ್ಞಾನ ಬರುತ್ತೆ. ಆಚಾರ ಬಿಟ್ಟಾನು ಏನಾಯ್ತು ಅಲ್ಲಿಗೆ, ನೋ ಎಂಟ್ರಿ, ಉಳಿದವ್ರಿಗೆ ಬರದಂತೆ ಆಗಿಬಿಡುತ್ತವೆ. ಆದರೆ ತುಂಬ ಜನಗಳು ಇವತ್ತು ನಾವು ಹೇಗೂ ಓದಲಿಲ್ಲ, ಮುಂದವ್ರು ಯಾಕೆ ಓದ್ತಾರೆ ಅಂತ ಹೇಳ್ಕೊಂಡು ಬಿಟ್ಬಿಡ್ತಾರಲ್ಲ, ತಪ್ಪದು. ನೀನು ಒಂದು ಸರಿಯಾಗಿದ್ದೆ ಆದ್ದರಿಂದ ಮುಂದೆ ಓದೋ ಚಾನ್ಸ್ ಇದೆ. ನೀನು ಡೀಲಿಂಗ್ ಮಾಡ್ಕೊಂಬಿಟ್ರೆ ಅಲ್ಲಿ ಪೂರ್ತಿ ಹೋಗಿಬಿಡುತ್ತೆ. ಆದ್ದರಿಂದ ನಮಗೆ ಪೂರ್ತಿ ಜ್ಞಾನ ಬರದೇ ಇದ್ದ ಸಮಯದಲ್ಲಿ ಕರ್ಮಾಚರಣೆ ಏನಾದರೂ ಮಾಡ್ಕೊಂಡಿರ್ಬೇಕು. ತ್ರಿಕೋ ಪಂಡಿತಾಚಾರ ಆಗಿದ್ದಿದ್ದಕ್ಕೆ ಅವ್ರಿಗೆ ತಂದೆ ಹೇಳಿದ್ದಾರೆ ಇದು ಉಪಯೋಗ ಇಲ್ಲ ಫಾಲೋ ಮಾಡಬೇಡ ಅಂತ, ಬೇರೆ ಟೆಕ್ಸ್ಟ್ ಇಲ್ಲ ಅವರಿಗೆ. ಆಗ ಅವ್ರೇನು ಮಾಡಿದರು, ಅಲ್ಲಿವರೆಗೂ ನಾನು ಸ್ಮೃತಿ ಧರ್ಮಾನ್ ಭೃಶ್ಯಾಮ್ ಆಚಾರ ಅಂತ ಏವ ಶಾಸ್ತ್ರೋಕ್ತ ಸದಾಚಾರ ಇಟ್ಕೋತೇನೆ ಅಂತ ಇಟ್ಕೊಂಡ್ರು, ಆಚಾರ ಇಟ್ಕೊಂಡ್ರು. ಆಚಾರ್ಯರೇ ಸಿಕ್ಕರು ಮುಂದೆ ಅವರಿಗೆ, ಆಚಾರ ಇಟ್ಕೊಂಡಿದ್ದಕ್ಕೆ ಶ್ರೀಮದ್ ಆಚಾರ್ಯರೇ ಗುರುಗಳಾಗಿ ಸಿಕ್ಕರು ಅಂತ ಹೇಳಿದರೆ ಎಷ್ಟು ಪುಣ್ಯ. ಅದಕ್ಕೆ ಯಾವ ಕಾಲಕ್ಕೂ ಆಚಾರಹೀನಂ ನಪುನಂತಿ ವೇದ, ಆಚಾರನ ಯಾವ ಕಾಲಕ್ಕೂ ಬಿಡ್ಲಕ್ಕೆ ಹೋಗಬಾರ್ದು. ಅತ್ರ ಶ್ಲೋಕದ್ವಯೇನ ಉತ್ತಮತ್ವ ಜ್ಞಾನಿ ಅಜ್ಞಾನಿ ಪ್ರಶಂಸಾ ನಿಂದಾಭ್ಯಾಮ್. ವಾಕ್ಯ ಹೇಗಿದೆ ನೋಡಿ, ಅನೇ ಶ್ಲೋಕದ್ವಯೇನ ಉತ್ತಮತ್ವ ಜ್ಞಾನಿ ಅಜ್ಞಾನಿ ಪ್ರಶಂಸಾ ನಿಂದ. ಉತ್ತಮತ್ವ ಜ್ಞಾನಿ ಪ್ರಶಂಸ, ಉತ್ತಮತ್ವ ಅಜ್ಞಾನಿ ನಿಂದ. ಆತಿ ರೆಸ್ಪೆಕ್ಟಿವ್ಲಿ ಓದ್ಕೋಬೇಕು, ಇದರ ಅಪೋಸಿಟ್ ಅದು. ನಿಂದ ಪ್ರಶಂಸಾಭ್ಯಾಮ್ ಅಂದ್ರೆ ಏನು, ಹೊಗಳೋದು ಉಪಯೋಗದ್ರಿಂದ ಅಂದರೆ ಏನರ್ಥ, ರೆಸ್ಪೆಕ್ಟಿವ್ಲಿ ಹೊಗಳೋದು, ರೆಸ್ಪೆಕ್ಟಿವ್ಲಿ ಇದು ಮಾಡೋದು. ಜ್ಞಾನಿ ಪ್ರಶಂಸ ಅಜ್ಞಾನಿ ನಿಂದ ಇವುಗಳಿಂದ ಸರ್ವೋತ್ತಮತ್ವೇ ತಾತ್ಪರ್ಯಂ ಅವಗಮ್ಯತೆ. ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಮಹಾತಾತ್ಪರ್ಯ ಅಂತ ಅರ್ಥ. ಅರ್ಥವಾದಸ್ಯ ತಾತ್ಪರ್ಯ ಹೇತುತ್ವ, ಅರ್ಥವಾದ ಅಂದರೆ ಏನು, ಮಾಡಿದರೆ ಒಳ್ಳೆಯದಾಗತ್ತೆ ಬಿಟ್ಟರೆ ಕೆಟ್ಟ, ಮಾಡಿದರೆ ಒಳ್ಳೆಯದಾಗತ್ತೆ ಎಂಬುದೇನದು ಸ್ತುತಿ, ಬಿಟ್ಟರೆ ಕೆಟ್ಟದಾಗತ್ತೆ ಎಂಬುದೇನು ನಿಂದ. ಇದಕ್ಕೆ ಅರ್ಥವಾದ ಅಂತ ಕರೀತಾರೆ. ಸೊ ಅರ್ಥವಾದಸ್ಯ ತಾತ್ಪರ್ಯ ಹೇತುತ್ವ, ಅರ್ಥವಾದದಿಂದ ಏನಾಗುತ್ತೆ ಯಾವಾಗಲೂ ತಾತ್ಪರ್ಯ ಗಟ್ಟಿಯಾಗುತ್ತೆ. ಇದನ್ನು ತೊಗೊಂಡೋದ್ರೆ ನೋಡಿ ಪುಸ್ತಕನ ಎಷ್ಟು ಒಳ್ಳೆಯದಾಯ್ತು ಗೊತ್ತಾ ಅವರಿಗೆ ಅಂತ ಹೇಳಿದರೆ, ನೀವು ತೊಗೊಂಡ್ರೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಅರ್ಥ. ಅವನು ಬಿಟ್ಬಿಟ್ಟು ಔಷಧಿ ಹೇಳಿದೆ, ಕೇಳಲೇ ಇಲ್ಲ, ತೊಗೊಳ್ಳೇ ಇಲ್ಲ, ಹೋಗೇ ಬಿಟ್ಟ, ನಿಂದೆ ಅದು. ಔಷಧಿ ತೊಗೊಳ್ಳೋದಿಲ್ಲ ಅದರಿಂದ ಸತ್ತ ಬಂದು ನಿಂದೆ ಅದು. ಸೊ ನೀವು ಹಾಗೆ ಮಾಡಬೇಡಿ ಅಂತ ಎಚ್ಚರಿಕೆ. ಒಳ್ಳೆಯದನ್ನು ಮಾಡಿದವರು ಉದ್ಧಾರ ಆಗಿದ್ದಾರೆ ಎಂಬುದು ಸ್ತುತಿ, ಇದನ್ನು ಬಿಟ್ಟು ಕೆಟ್ಟವರ ಹಾಳಾಗಿ ಹೋಗಿದ್ದಾರೆ ಎಂಬುದು ನಿಂದೆ ಅದು. ಆ ನಿಂದೆಯ ತಾತ್ಪರ್ಯ ಸ್ತುತಿಯಲ್ಲಿ, ಎಲ್ಲರ ತಾತ್ಪರ್ಯ ಇದು ಮಾಡಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥವಾದ ಅಂತ ಹೇಳಿದ್ರು. ಸ್ತುತಿ, ನಿಂದ, ಪುರಾಕೃತಿ ಮತ್ತು ಪುರಾಕೃತಿ ಹಿಂದೆ ಮಾಡಿದವರಿದ್ದಾರೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ಇನ್ನೊಂದು ಕೊಟ್ಟರು, ನೋಡಯ್ಯ ಇದು ಭಾರಿ ಔಷಧಿ, ತೊಗೊಂಡ್ರೆ ಒಳ್ಳೇದಾಗತ್ತೆ, ಇದು ಭಾರಿ ಕೆಟ್ಟದ್ದು, ಬಿಡೋದು, ಬಿಡೋಕ್ಕೆ ಹೋಗಬೇಡ. ಸ್ತುತಿ ಮಾಡಿ ನಿಂದೆ ಮಾಡ್ದ, ನಿಮ್ಮ ತಾತ ನಿಮ್ಮ ಮುತ್ತಾತ ಎಲ್ಲ ಇನ್ನು ತೊಗೊಂಡೇ ಉದ್ಧಾರ ಆದವರು, ಅದೇನದು ಪರಕೃತಿ, ಹಿಂದೆ ದೊಡ್ಡವರೆಲ್ಲ ಮಾಡಿದ್ದಾರೆ, ಇನ್ನೂ ಹಿಂದಿನವ್ರು ಮಾಡಿದ್ದಾರೆ. ಆ ರೀತಿ ಹೇಳಿದಾಗ ಏನಾಯ್ತು ಅಲ್ಲಿಗೆ, ನಾಲ್ಕು ಮಾಡಿದಾಗ ಪರ್ಫೆಕ್ಟ್ ಆಗೋಯ್ತು, ಆಗ ಅವನಿಗೆ ಡೌಟೇ ಬರೋದಿಲ್ಲ. ಅದನ್ನು ಅರ್ಥವಾದ ಅಂತ ಕರೀತಾರೆ. ಅನೇಕರು ಅರ್ಥವಾದ ಅಂದರೆ ಸುಮ್ಮನೆ ಹೇಳ್ತಾರೆ ಅಂತ ಹೇಳ್ಕೊಂಡು, ಸುಮ್ಮನೆ ಹೇಳೋದಲ್ಲ, ಮಹಾ ತಾತ್ಪರ್ಯಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಎಲ್ಲರಿಗೂ ಸ್ವರೂಪದಲ್ಲಿ ಜ್ಞಾನ ಇರುತ್ತೆ. ಹಾಂ ಹಾಂ, ಯಾವಾಗ ಯಾಕೆ ಇಲ್ಲ ಇಲ್ಲ, ದೊಡ್ಡದು ಮಾಡಕ್ಕೆ ಮಾಡಬೇಕು. ಕರ್ಮ ಜ್ಞಾನ ಆಗಬೇಕಾದ್ರೆ ಯಾವಾಗಲೂ ಬೆಳಿಬೇಕದು. ಉದಾಹರಣೆ, ಇಷ್ಟೆಲ್ಲ ಬಂದು ಫ್ಯೂಯಲ್ ಇಟ್ಕೊಂಡಿದ್ದಾನೆ, ಎಷ್ಟು ಫ್ಯೂಯಲ್ ಇಟ್ಕೊಂಡು ಹತ್ತೋದಿಲ್ಲ, ಇಷ್ಟೇ ಇಷ್ಟೇ ಕಡೆಯಿಂದ ಹಚ್ತಾನೆ, ದೊಡ್ಡದಾಗಿ ಉಚ್ಚಿಬಿಡುತ್ತೆ. ನಮ್ಮ ಸ್ವರೂಪ ಜ್ಞಾನ ಮೊದಲು ಎಷ್ಟಿರುತ್ತೆ, ಇಷ್ಟೇ ಇಷ್ಟಿರುತ್ತೆ. ಸಾಧನೆ ಮಾಡಿ ಮಾಡಿ ಏನಾಗುತ್ತದೆ, ಅಪರೋಕ್ಷ ಜ್ಞಾನವಾಗಿ ಚೇಂಜ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಬೇಸಿಕಲಿ ಜ್ಞಾನ ಇಲ್ಲ, ಇದು ಜಡಪಸ್ತು ಜ್ಞಾನನೇ ಇಲ್ಲ. ಅದಕ್ಕೆ ಏನು ಮಾಡಿದ್ರೆ ಏನಾಗೋದಿಲ್ಲ, ಅದು ಜ್ಞಾನ ಬರೋ ಚಾನ್ಸೇ ಇಲ್ಲ. ಆದರೆ ಸಚೇತನ ಅಂದರೆ ಸ್ವಲ್ಪ ಜ್ಞಾನ ಇದೆ ಅವನಿಗೆ, ಡೆಫಿನೇಷನ್ ಪ್ರಕಾರನೇ ಏನಿದೆ ಸ್ವಲ್ಪ ಜ್ಞಾನ, ಏನು ಆ ಜ್ಞಾನ ಯಾವುದಕ್ಕೆ ಸಾಲ್ದು, ಅಪರೋಕ್ಷ ಜ್ಞಾನಕ್ಕೆ ಸಾಲ್ದು. ಎಸ್ ಎಸ್ ಓದೋರು ಜ್ಞಾನಿನೇ, ಆದರೆ ಆಫೀಸರ್ ಕೆಲಸಕ್ಕೆ ಅವನಿಗೆ ಸಾಲ್ದು ಅದು. ಅದು ಅವ ಏನು ಮಾಡ್ಬೇಕು, ಅವ್ನು ಇಂಪ್ರೂವ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ಸೊ ಅಪರೋಕ್ಷ ಜ್ಞಾನಕ್ಕೆ ಈ ಜ್ಞಾನ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಇದು ಬೆಳೆಸ್ತಾ ಹೋಗ್ಬೇಕಲ್ಲ, ಚಿಕ್ಕ ಚಿಕ್ಕ ಕಿಡಿನ ಊದಿ 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 ಏನು ಮಾಡ್ತಾನೆ, ಅದನ್ನು ಬೆಳೀತಾ ಹೋಗುತ್ತೆ, ಅವು ದೊಡ್ಡ ಬೆಂಕಿ ಆಗಿಬಿಡುತ್ತೆ. ಆ ರೀತಿ ಜ್ಞಾನ ಪ್ರಜ್ವಲಿಸ್ಬೇಕು, ಇರೋ ಜ್ಞಾನ ಏನಾಗಬೇಕು ಅದು ಪ್ರಜ್ವಲಿಸ್ಬೇಕು, ಇಲ್ಲದವ್ರು ಆಗೋದಿಲ್ಲ. ದೊಡ್ಡ ಕೆಲಸ ಇಟ್ಕೊಂಡು ಒಂದು ಹೇಳಿದ ಒಂದು 20 ಕೆಜಿ ಅಕ್ಕಿ ಹಾಕಿಬಿಟ್ಟು ದೊಡ್ಡ ಹಂಡೆಯಲ್ಲಿ ಇಟ್ಬಿಟ್ಟಿದ್ದಾನೆ, ಸಣ್ಣ ಮೇಣದ ಬತ್ತಿ ಕೆಳಗೆ ಹಚ್ಚಿಟ್ಬಿಟ್ಟಿದ್ದಾನೆ ಇಷ್ಟೇ ಎಂದಿಗಾಗಬೇಕು ಅನ್ನೋದು. ಆ ಬೆಂಕಿ ಇಲ್ಲ ಅಂತೇನೂ ಅಲ್ಲ, ಆದರೆ ಏನಾದ್ರು ಆಗುತ್ತಾ ಅದು ಯಾಕೆ ಇನ್ಅಡಿಕ್ವೇಟ್, ಅದು ನಿಲ್ಲಂಬದ ಬೇರೆ ಇನ್ಅಡಿಕ್ವೇಟ್ ಬೇರೆ. ಇಲ್ಲದೆ ಹೋದರೂ, ಬೆಂಕಿ ಇಲ್ಲದೆ ಹೋದರೂ ಅಡಿಗೆ ಆಗೋದಿಲ್ಲ, ಸಫಿಷಿಯೆಂಟ್ ಇಲ್ಲದೆ ಹೋದರೂ ಅಡಿಗೆ ಆಗ, ಕೆಲವೊಮ್ಮೆ ಕೆಟ್ಟ ಹೋಗ್ಬಿಡುತ್ತೆ ಆ ಕಡೆ ಇಲ್ಲ ಈ ಕಡೆಯಲ್ಲ, ಅರ್ಧಷ್ಟೇ ನಿಂತು ಹೋಗ್ಬಿಟ್ರೆ ಯಾರು ಉಪಯೋಗಿಸೋಕೆ ಬರೋಲ್ಲ, ಆ ರೀತಿ ಆಗುತ್ತೆ. ಅದಕ್ಕೆ ಯಾವಾಗಲೂ ಅಡಿಕ್ವೇಟ್ ಅಂಬೋದ್ಬೇಕು. ಇವತ್ತು ಜ್ಞಾನ ಅಡಿಕ್ವೇಟ್ ಆಗಿ ಮಾಡಿಕೊಳ್ಳೋದೇ ಸಾಧನೆಯ ಉದ್ದೇಶ. ಮೋಕ್ಷಕ್ಕೆ ಹೋಗೋಷ್ಟು ಸಮರ್ಥ ಜ್ಞಾನ ಇಲ್ಲ ನಮಗೀಗ, ಮೋಕ್ಷಕ್ಕೆ ಹೋಗೋಷ್ಟು ಜ್ಞಾನ ಬರಬೇಕದು. ವ್ಯಕ್ತ ಅನುಗ್ರಹ ಸಾಧನೆ, ಅನುಗ್ರಹ ಯಾವಾಗ ಮಾಡ್ತಾನೆ, ಸಾಧನೆ ಮಾಡಿದರೆ ಸರೆಂಡರ್ ಆದರೆ ಸಾಧನೆ ಮಾಡಿಸ್ತಾನೆ ಕೂಡ. ನಿವೃತ್ತಾದೀನಿ ಕರ್ಮಾಣಿ ಅಪರೋಕ್ಷೇಷ ಅಷ್ಟೇ ಅದಾಯ್ತು. ಅದಾದ ಮೇಲೆ ದೋಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ವಿಷ್ಣುಭಕ್ತಿ ಪರೋ ದೈವೋ ವಿಪರೀತಸ್ತಥಾಸುರ. ಆ ಕೆಲವು ಪ್ರಶ್ನೆಗಳು ಬರುತ್ತೆ, ಎಲ್ಲರೂ ಯಾಕೆ ಮಾಡೋದಿಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ದೋಭೂತ ಸರ್ಗೌ ಲೋಕೇಸ್ಮಿನ್, ಸ್ವರೂಪದಲ್ಲೇ ಭೇದ ಇದೆ. ಸಾತ್ವಿಕ ರಾಜಸ ತಾಮಸ ಅಂತ ಸ್ವರೂಪದಲ್ಲೇ ಭೇದ ಇರೋದರಿಂದ ಎಷ್ಟೇ ಹೇಳಿದರೂ ಕೂಡ ತಾಮಸನಾದವನು ಮಾಡೋದೇ ಇಲ್ಲ, ಅದು ಸಾತ್ವಿಕನಾದವನು ಬಿಡೋದೇ ಇಲ್ಲ. ಅವನು ಡಿಲೇ ಮಾಡ್ಬೋದೇ ಹೊರತು ಬಿಡಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಸ್ವಲ್ಪ ಗೊತ್ತಾಗುತ್ತೆ, ಹೇಳಲಿಲ್ಲ ಹಳ್ಳಿಯವನು ತುಂಬ ಬಡವ, ದುಡ್ಡಿನ ಅವಶ್ಯಕತೆ ಇದೆ, ದಾರಿಯಲ್ಲಿ ಹೋಗ್ತಾನೆ ಯಾರೋ ಹತ್ರ ಬಿಡಿಸ್ಕೊಂಡು ಹೋಗ್ತಿರ್ತಾನೆ. ಇವನ್ನೆದ್ರೆ ನೋಡಿ ನೋಡ್ತಲಕ್ಕೆ ತಾನು ಬೇಕಾದಷ್ಟು ದುಡ್ಡು ಬಿಟ್ಬಿಡ್ತಲ್ಲಿ, ಇವರು ತಗೊಳ್ಳೋ ಬುದ್ಧಿ ಬರೋದಿಲ್ಲ ಅವನಿಗೆ. ಯಾವ ಶಾಸ್ತ್ರನೂ ಓದಿಲ್ಲ ಅವನು, ಏನು ಹೇಳ್ತಾ ಅನ್ನೋದು ಅಲ್ಲಿ ನೋಡಿ ಇವ್ರು ದುಡ್ಡು ಬಿಡಿಸ್ಕೊಂಡಿದ್ದೆ ಅಂತ ಹೇಳ್ತಾನೆ. ಇವತ್ತು ಅವ್ನು ತೊಗೊಂಡು ಹೋಗ್ಬೋದ್ಬೇಕಾ, ತೊಗೊಳ್ಳೋದಿಲ್ಲ, ಅದಕ್ಕೆ ಒಪ್ಪದಿಲ್ಲ ಅವ್ನ ಮನಸ್ಸು. ಎಲ್ಲಿದ್ದ ಸ್ವರೂಪದಲ್ಲೇ ಏನಿದೆ ಅವನಿಗೆ, ಒಳ್ಳೆಯದು ಕೆಟ್ಟದ್ದು ಜ್ಞಾನ ಇದೆ. ಇನ್ನೊಬ್ಬನು ಬಿಡಿಸ್ಕೊಂಡ್ರಲ್ಲ, ಬಿಡಿಸ್ಕೊಂಡ ಬಾಡಿ ತಗೋತಾನೆ, ಅದಕ್ಕೆ ಅವನಿಗೆ ಸ್ವರೂಪದಲ್ಲೇ ಏನಿದೆ ಕದಿಬೇಕು ಅಂತಿದೆ. ಅದನ್ನು ಬದಲಾಯಿಸ್ಲಿಕ್ಕೆ ಎಜುಕೇಷನ್ ಕೊಟ್ಟರೆ ಏನು ಮಾಡ್ತಾನೆ ಗೊತ್ತಾ, ಅವನಿಗೆ ಇನ್ನೂ ಚೆನ್ನಾಗಿ ಕದಿಬೋದು ಅಂಬುದು ಪ್ಲಾನ್ ಮಾಡ್ತಾ ಹೋಗ್ತಾನೆ. ಅವನು ಕಳ್ಳತನದ ಬಗ್ಗೆ ಜ್ಞಾನ ಹೇಳೋಕ್ಕೆ ಹೋದರೆ ಅವನು ಇನ್ನೂ ಹೆಚ್ಚು ಸಿಸ್ಟಮೆಟಿಕ್ಕಾಗಿ ಕಳ್ಳತನ ಮಾಡ್ತಾನೆ. ಇವನಿಗೆ ಹಾಗಲ್ಲ, ಜ್ಞಾನ ಬಂದುಬಿಟ್ರೆ ಇನ್ನೂ ಸಿಸ್ಟಮೆಟಿಕ್ಕಾಗಿ ಒಳ್ಳೆಯವನಾಗ್ತಾನೆ. ಇನ್ನೂ ಕೂಡ ಮೊದಲೇನು ಬಿಟ್ಟಿದ್ದ ನೋಡಿದೆ, ಅವತ್ತು ನಾನು ತೊಗೊಳ್ಳಿಲ್ಲ, ಶಾಸ್ತ್ರ ಹೇಳಿತ್ತು ತೊಗೊಂಡ್ರೆ ಕೆಟ್ಟದಾಗುತ್ತೆ ಅಂತೇಳಿ, ನಾವು ಬಿಟ್ಟಿದ್ದಕ್ಕೆ ನೋಡಿದ ಒಳ್ಳೆಯದಾಯಿತು. ಆ ಥರ ಎಂಜಾಯ್ ಮಾಡ್ತಾನು, ಅವ್ನು ಪ್ರಾಬ್ಲಮ್ ಇದ್ದರೂ ಕೂಡ ತೊಗೊಳಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಅವನು ಸಂತೋಷಪಟ್ಟು ಕೊಡ್ಲಕ್ಕೆ ಹೋದರೆ ಭಿಕ್ಷೆ ಅಂತ ಕೊಟ್ಟರೆ ತೊಗೊಳೋದಿಲ್ಲ, ಅವನು ಅಪ್ರಿಷಿಯೇಷನ್ ಕೊಟ್ಟರೆ ತಗೋತಾನೆ ಹೊರತು ಭಿಕ್ಷೆಯಾಗಿ ತೊಗೊಳೋದಿಲ್ಲ. ಇದು ಅವ್ರ ನೇಚರ್. ಅದು ನನ್ನ ಕಷ್ಟ ಇದ್ದರೆ ಅವ್ರದ್ದು ಹೊತ್ತಕ್ಕೆ ಅದೇನು ಪ್ರಯೋಜನ, ಪಾಪ ಅವ್ರ ಕಷ್ಟ ಏನಿರುತ್ತೋ ಆ ಥರ ಥಿಂಕ್ ಮಾಡ್ತಾನೆ. ಇವನು ಅವನು ಏನಾದರೂ ನನ್ನ ಗಂಟೆ ನೋಯಿತು, ನನ್ನ ಕೆಲಸ ಆಗುತ್ತಲ್ಲ ಸಾಕು ಅಂತ. ಇವೆಲ್ಲ ಎಲ್ಲಿ ಕಾಣುತ್ತೆ ನಮಗೆ, ಈವನ್ ವಿಥೌಟ್ ಎಜುಕೇಷನ್ ಇವೆಲ್ಲ ಕಾಣೋದು. ಎಜುಕೇಷನ್ ಎಂದು ವಸ್ತುನ ಚೇಂಜ್ ಮಾಡೋದಿಲ್ಲ, ಗೊತ್ತಾಯ್ತಾ. ಯಾವ ಭಾಗವತ ಕೋಟಿ ಬಾರಿ ಹೇಳಿದರೂ ಕೂಡ ದುಷ್ಟ ಏನಾಗೋದಿಲ್ಲ, ಚೇಂಜ್ ಆಗೋದೇ ಇಲ್ಲ. ಆದರೆ ಒಳ್ಳೆಯವನು ಭಾಗವತ ಒಂದು ಶ್ಲೋಕ ಹೇಳಿದ್ರೆ ಚೇಂಜ್ ಆಗ್ತಾನೆ, ಯಾಕೆ ಬೇಸಿಕ್ ಕ್ವಾಲಿಟಿ ಅವನಲ್ಲಿದೆ. ಇದು ಆಚಾರ್ಯ ಹೇಳಿದ್ರೆ ನನಗೆ ಗೊತ್ತಾಗ್ತಿದ್ದಿಲ್ಲ, ತುಂಬ ಜನಕ್ಕೆ ಉತ್ತರ ಅದೇ. ಓದೋರೊಳ್ಳೆ ಯಾಕೆ ಒಳ್ಳೆಯವರಾಗಿಲ್ಲ ಅಂದರೆ, ಓದೋರು ಒಳ್ಳೆಯದಾಗ್ತಾರೆ ಬಂದು ಯಾರು ಹೇಳಿದ್ರು ನಿಂಗೆ ಫಸ್ಟು, ಓದೋರು ಒಳ್ಳೆಯದಾಗ್ತಾರೆ ಅಂತ ಹೇಳಿಲ್ಲ. ಐ ಎ ಎಸ್ ಆಫೀಸರ್ ಕರಪ್ಟ್, ಐ ಎ ಎಸ್ ಆಫೀಸರ್ ಲಂಚ ತೊಗೊಬಾರ್ದು ಅಂತ ಗೊತ್ತಿಲ್ವಾ, ಬೇಸಿಕಲಿ ಗೊತ್ತು ಅವನಿಗೆ. ಅದು ಕರೆಕ್ಷನ್ ಆ್ಯಂಟಿ ಕರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಇರೋನು ತೊಗೋತಾನೆ, ಅದಕ್ಕೆ ಅವನಿಗೆ ಅದರಲ್ಲಿ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ನಾಲೆಡ್ಜ್ ಇದೆ ಅವನಿಗೆ, ಅಪ್ಲಿಕೇಶನ್ ಬಗ್ಗೆ ನಂಬಿಕೆ ಇಲ್ಲ, ಯಾಕೆ ಸ್ವರೂಪದಲ್ಲಿ ಜ್ಞಾನ ಇಲ್ಲ. ಇವನು ಹಾಗಲ್ಲ, ಒಂದು ಅತ್ಯಂತ ಪ್ರಾಮಾಣಿಕ. ಆದರೆ ಆಚಾರ್ಯ ಹೇಳಿದ ಸಿದ್ಧಾಂತ ಜೀವತರ ಇದ್ದ ಒಪ್ಪಲೇಬೇಕಾಗ, ಜೀವತರ ಇದ್ದ ಒಪ್ಪದೆ ಹೋದರೆ ಜ್ಞಾನ ಕೊಡೋದ್ರಿಂದ ಎಲ್ಲರೂ ಚೇಂಜ್ ಆಗೋದಾದರೆ ಜಗತ್ತೆಲ್ಲ ಚೇಂಜ್ ಆಗಿಬಿಡ್ತಾ ಇತ್ತು, ಚೇಂಜ್ ಆಗೋದಿಲ್ಲ. ಹಾಗೆಲ್ಲ ಯೋಗ್ಯರಿಗೆ ಜ್ಞಾನ ಕೊಟ್ಟರೆ ಮಾತ್ರ ಚೇಂಜ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಏನು ಮಾಡ್ದ, ಸಂಧಿಗೆ ಹೋಗ್ತೀನಿ ಸಂಧಿ ಆಗೋದಿಲ್ಲ ಅಂತ ತೋರ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಸಂಧಿ ಮಾಡಲಿಕ್ಕೆ ಅಂತ ಕೃಷ್ಣ ಹೋಗೋದಿಲ್ಲ, ಸಂಧಿ ಆಗೋದಿಲ್ಲ ನೋಡಿ ಅಂತ ಹೇಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಷ್ಟೇ. ಹಾಂ, ಆದರೆ ಕೃಷ್ಣ ಯಾರು ತುಂಬ ಜನ ಹೇಳೋದು ಕೃಷ್ಣನ ಬಗ್ಗೆ, ಪಾಪ ಕೃಷ್ಣ ಟ್ರೈಡ್ ಈಸ್ ಬೆಸ್ಟ್ ಬಟ್ ಇನ್ ವೇನ್, ಕೃಷ್ಣ ಕೈಲಿ ಆಗಲೇ ಇಲ್ಲ ಅಂತ ಹೇಳಿ. ಕೃಷ್ಣ ಇನ್ನೂ ಚೇಂಜ್ ಮಾಡೋಕ್ಕೆ ಟ್ರೈಯೇ ಮಾಡಿಲ್ಲ, ಫಸ್ಟು ಚೇಂಜ್ ಮಾಡೋದನ್ನ ತೋರಿಸಕ್ಕೆ ಪಡ್ತಿದ್ದಾನೆ ಹೊರತು ಚೇಂಜ್ ಮಾಡಲಿಕ್ಕೆ ಹೊರಟೇ ಇಲ್ಲ. ಅದಕ್ಕೆ ಗಾಂಧಾರಿ ಅರ್ಥ ಮಾಡ್ಕೊಂಡು ಬೈದ್ಬಿಟ್ಲು ಕೃಷ್ಣನ, ನೀನು ಮನಸ್ಸು ಮಾಡಿದರೆ ನನ್ನ ಮಗನ ಚೇಂಜ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಅದರಿಂದ ಶಾಪ ಕೊಡ್ತೇನೆ ಅಂತೇಳಿ. ಅಂದರೆ ಸಿದ್ಧಾಂತನೇ ಬಿಟ್ಬಿಟ್ಲಾಕೆ ಕೃಷ್ಣ ಎಂದು ಏನು ಮಾಡ್ತೇನೆ ಹೇಳಿದ್ರೆ, ವಸ್ತುಗಳನ್ನು ಚೇಂಜ್ ಮಾಡಲಿಕ್ಕೆ ಹೊರಟಿಲ್ಲ, ನಾನು ವಸ್ತುಗಳಿಗೆ ಪೂರ್ಣತೆ ಕೊಡ್ತೇನೆ ಹೊರತು ಎಂದು ಕೂಡ ಚೇಂಜ್ ಮಾಡೋದಿಲ್ಲ. ಅದು ಭಗವಂತನ ನಿಯಮ, ಸತ್ಯಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ. ಇದು ಬೇಸಿಕ್ ತಿಳ್ಕೊಂಡಾಗ ನಾವು ಎಜುಕೇಷನ್ ಕೊಟ್ಟ ಮಾತ್ರಕ್ಕೆ ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ಏನು ಮಾಡಿ ತಿಳ್ಕೊಬಾರ್ದು ಅಂಥೇಳಿ ಕೊಡದೆ ಹೋದರೆ ಯೋಗ್ಯನು ಕೂಡ ಪೂರ್ಣ ಪಡಲಿಕ್ಕೆ ತೊಂದರೆ ಆಗುತ್ತೆ, ಅವನಿಗೆ ಅದು ಬೇಕವನು ಇದುವರೆ ಸಾಧ್ಯ ಇಲ್ಲ. ಅದಿರಲಿ, ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನ.